ಪುರುಷ ನಮ್ಮೆಲ್ಲರ ದೇಹದ ಒಳಗೆ ಪ್ರವೇಶಿಸಿ ನಿಂತಿದ್ದಾನೆ. ಸಹಸ್ರಾಕ್ಷ ವಿಶ್ವದ ಚಕ್ರರು ಎಲ್ಲರ ಕಡೆ ಭಗವಂತ ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಭಗವಂತನ ಕಣ್ಣನ್ನು ತಪ್ಪಿಸಿ ನಾವು ಯಾವ ಕಾರ್ಯವನ್ನು ಮಾಡಲಾರೆವು. ಸಹಸ್ರಪಾದ ಅನಂತವಾಗಿರತಕ್ಕಂತಹ ಪಾದಗಳನ್ನು ಹೊಂದಿದವನಿದ್ದಾನೆ ಭಗವಂತ. ಬೇರೆ ಅಲ್ಲ, ಅವನ ಗುಣಗಳು ಬೇರೆ ಅಲ್ಲ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಭಗವಂತ ಬೇರೆ ಅಲ್ಲ, ಅವನ ಗುಣಗಳು ಬೇರೆ ಅಲ್ಲ, ಅವನ ಕರಚರಣಾದಿ ಅವಯವಗಳು ಬೇರೆ ಅಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗಲೂ ಕೂಡ ಭಗವಂತ ಸಹಸ್ರ ಶೀರ್ಷ, ಸಹಸ್ರಾಕ್ಷ, ಸಹಸ್ರಪಾದ. ಸಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದ ಶಾಂಗುಲಂ. ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡು ಅದರ ಆಚೆಗೂ ಕೂಡ ಬೆಳೆದು ನಿಂತಿದ್ದಾನೆ. ಅದರ ಆಚೆಗಿದ್ದಾನೆ ಅನ್ನೋದು ಮಹಿಮೆ ಅಲ್ಲ, ಎಲ್ಲವನ್ನು ವ್ಯಾಪಿಸಿಕೊಂಡು ಕೂಡ ಇನ್ನು ಮೀರಿ ನಿಂತಿದ್ದಾನೆ ಅನ್ನೋದು ಅವನ ಮಹತ್ವಕ್ಕೆ ದ್ಯುತವಾಗಿದೆ. ಪುರುಷಏವ ಇದಂ ಸರ್ವಂ, ಇದೆಲ್ಲವೂ ಕೂಡ ಭಗವಂತನೇ. ಏನರ್ಥ? ಭಗವಂತನ ಪರಿಪೂರ್ಣ ಅಧೀನವಾಗಿರುವಂತಹದ್ದು. ಬಿಂಬ ಪ್ರತಿಬಿಂಬ ರೂಪ, ಬಿಂಬೋಸಿ ಪ್ರತಿಬಿಂಬೋಸ್ಮಿ, ನಾವೆಲ್ಲರೂ ಕೂಡ ಭಗವಂತನಿಗೆ ಪ್ರತಿಬಿಂಬ ರೂಪದಲ್ಲಿದ್ದೇವೆ. ಪ್ರತಿಬಿಂಬ ಅನ್ನುವಂತಹದ್ದು ಹೇಗೆ? ಬಿಂಬದ ಸರ್ವಾತ್ಮನ ಅಧೀನ. ಪ್ರತಿಬಿಂಬದಲ್ಲಿ ಏನೇ ಚಲನವಲನಾದಿಗಳು ಕಾಣಬೇಕಿದ್ರು ಕೂಡ ಅದು ಬಿಂಬದಲ್ಲಿ ಮೊದಲು ಇದ್ದಿರಬೇಕು. ಹಾಗೆ ಪುರುಷಏವ ಇದಂ ಸರ್ವಂ, ಇದೆಲ್ಲವೂ ಕೂಡ ಭಗವದ್ಧೀನವಾದದ್ದಾಗಿದೆ. ಯದ್ಭೂತಂ ಹೆಚ್ಚ ಭವ್ಯಂ, ಈ ಹಿಂದೆ ಆಗಿ ಹೋದದ್ದು, ಈಗ ಇರುವಂತಹದ್ದು, ಮುಂದೆ ಬರಲಿರುವಂತಹದ್ದು. ಭೂತ ಭವ್ಯ ಭವತ್ ಪ್ರಭು ಇದಂ ಸರ್ವಂ. ಪ್ರಮಾಣ ಪ್ರಮಿತವಾಗಿರತಕ್ಕಂತಹದ್ದಾಗಿ ಬುದ್ಧಿ ಸನ್ನಿಹಿತವಾದದ್ದು ಯಾವುದಿದೆ ಅದೆಲ್ಲಕ್ಕೂ ಕೂಡ ಕೇವಲ ಕಣ್ಣ ಮುಂದೆ ಕಾಣ್ತಾ ಇರತಕ್ಕಂಥ ವಸ್ತು ಅಂತ ಅಷ್ಟೇ ಅರ್ಥ ಅಲ್ಲ. ಇಷ್ಟಕ್ಕೆ ಮಾತ್ರ ಅಲ್ಲ, ಅಮೃತತ್ವಸ್ಯ ಈಶಾನಃ, ಮೋಕ್ಷಪ್ರದನಾಗಿರುವವನು ಅವನು, ಮುಕ್ತರಿಗೂ ಕೂಡ ನಿಯಾಮಕನಾಗಿರುವವನು. ಬರೀದೇ ಸಂಸಾರ ಸ್ಥಿತಿಯಲ್ಲಿರುವ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಮುಕ್ತರಾದವರಿಗೆ ಕೂಡ ಅವನು ನಿಯಾಮಕನಾಗಿರುವವನು. ಏತಾವಾನಸ್ಯ ಮಹಿಮ, ಏತಾವಾನಸ್ಯ ಮಹಿಮ, ಇಷ್ಟು ಭಗವಂತನ ಮಹಿಮೆ. ಏತಾವಾನಸ್ಯ ಮಹಿಮ, ಇಷ್ಟೇ ಭಗವಂತನ ಮಹಿಮೆಯೋ? ಅಲ್ಲ. ಅತೋಜ್ಯಾಯಾಂಶ ಪುರುಷ, ಇದಕ್ಕೂ ಕೂಡ ಮೀರಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆತನಿದ್ದಾನೆ. ಇನ್ನೊಂದರ್ಥ, ಏತಾವಾನ್ ಅಸ್ಯ ಮಹಿಮ, ಇಷ್ಟು ಮಹಿಮೆಗಳು ಇದ್ದದ್ದಾದರೂ ಅದು ಮತ್ತೊಬ್ಬನಿಗಿಲ್ಲ, ಅದು ಅಸ್ಯ ಮಹಿಮ, ಅದು ಈತನ ಮಹಿಮೆ. ಮತ್ತೊಬ್ಬನಿಗೆ ಇಂತಹ ಮಹಿಮೆಗಳು ಅದಿಲ್ಲ. ಪಾದೋಸ್ಯ ವಿಶ್ವಾಭೂತಾನಿ, ಈ ಜಗತ್ತಿನಲ್ಲಿ ಏನೆಲ್ಲ ವೈಶಿಷ್ಟ್ಯಗಳನ್ನು, ಏನೆಲ್ಲ ಶಕ್ತಿ ಸಾಮರ್ಥ್ಯವನ್ನೆಲ್ಲ ನಾವು ಕಾಣ್ತಾ ಇದ್ದೇವೆ, ಇವೆಲ್ಲವೂ ಕೂಡ ವಿಶ್ವಾಭೂತಾನಿ ಅಸ್ಯ ಪಾದ. ಇವನ ಒಂದು ಪಾದ, ನಾಲ್ಕನೇ ಒಂದು ಅಂಶ, ನಾಲ್ಕನೇ ಒಂದು ಅಂಶ ಅಂತ ಹೇಳಿದರೆ ಸರಿಯಾದ ನಾಲ್ಕನೇ ಒಂದು ಅಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಭಗವಂತನ ಶಕ್ತಿ ಸಾಮರ್ಥ್ಯಗಳ ಮುಂದೆ ಈ ಪ್ರಪಂಚವನ್ನೆಲ್ಲ ಒಟ್ಟು ಹಾಕಿದರೂ ಕೂಡ ಅದು ಯಾವ ಸರಿಸಾಟಿಯೂ ಅಲ್ಲ. ಪಾದೋಸ್ಯ ವಿಶ್ವಾಭೂತಾನಿ, ಇವೆಲ್ಲವೂ ಕೂಡ ಆತನ ಒಂದು ಅಂಶ. ಒಂದು ಅಂಶ ಅಂತ ಹೇಳಿದರೆ ಇದು ಭಿನ್ನ ಅಂಶ. ಆತನಲ್ಲಿರತಕ್ಕಂತಹ ಸಂಪತ್ತಿನ ಹತ್ತನೇ ಒಂದು ಅಂಶ ಇವನಲ್ಲಿರೋದು ಹೇಳ್ತೇವೆ. ಅಂದ್ರೆ ಏನರ್ಥ ಅದಕ್ಕೆ? ಆತನಲ್ಲಿ ಸಹಸ್ರ ರೂಪಾಯಿಗಳಿದ್ದಾವೆ, ಒಟ್ಟು ಸಹಸ್ರ ರೂಪಾಯಿಗಳು ಇರಬೇಕಾದ್ದು. 900 ಅವನಲ್ಲಿದೆ, 100 ಇವನಲ್ಲಿದೆ ಅಲ್ಲ, ಸಹಸ್ರ ಅವನಲ್ಲಿದೆ, ಇವನಲ್ಲಿ 100 ಇದೆ. ಹೇಗರ್ಥನೋ, ಪಾದೋಸ್ಯ ವಿಶ್ವಾಭೂತಾನಿ, ಎಲ್ಲ ಪ್ರಪಂಚ ಆತನದ್ದು ಒಂದು ನಾಲ್ಕನೇ ಒಂದು ಭಾಗ, ಇದು ಸೇರಿದಾಗ ಭಗವಂತ ಪರಿಪೂರ್ಣನಾಗ್ತಾನೆ. ಆ ಅರ್ಥ ಅಲ್ಲ, ಇದು ಭಗವಂತನ ಸಾಮರ್ಥ್ಯ, ಅದು ಇವೆಲ್ಲವನ್ನು ಮೀರಿ ನಿಂತಿರುವಂತಹದ್ದು. ಈ ಪ್ರಪಂಚದಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಏನು ಗುಣವಿಶೇಷಗಳಿದ್ದಾವೆ ಅವೆಲ್ಲ ಭಗವಂತನ ಗುಣದ ಮುಂದೆ ಒಂದು ಅಂಶ ಅಷ್ಟೇ. ತ್ರಿಪಾದ ಅಸ್ಯ ಅಮೃತಂ ದಿವಿ, ಪಾದೋಸ್ಯ ವಿಶ್ವಾಭೂತಾನಿ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ, ಭಗವಂತ ಒಂದು ರೂಪದಿಂದ ಎಲ್ಲ ಪ್ರಪಂಚವನ್ನು ಕೂಡ ಮೀರಿ ನಿಂತು ವ್ಯಾಪಿಸಿ ನಿಂತಿದ್ದಾನೆ. ಅಂತರ್ಬಹಿಶ್ಚತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಒಂದು ರೂಪದಿಂದ ಭಗವಂತನ ಇನ್ನು ಮೂರು ರೂಪಗಳು, ಅಮೃತಂ ಯಾವತ್ತೂ ಕೂಡ ನಾಶಶೀಲವಾಗದೇ ಇರತಕ್ಕಂತಹ ಈ ಪ್ರಪಂಚ ಅದು ವಿನಾಶಶಾಲಿಯಾಗಿರುವಂತಹದ್ದು. ವಿನಾಶಶಾಲಿಯಾಗಿರತಕ್ಕಂತಹ ಪ್ರಪಂಚದ ಒಳಗೆ ಒಂದು ರೂಪದಿಂದ ಇದ್ದಾನೆ, ಇನ್ನು ಮೂರು ರೂಪದಿಂದ ಭಗವಂತ ಶ್ವೇತದ್ವೀಪ ಅನಂತಾಸನ ವೈಕುಂಠ ಅನ್ನತಕ್ಕಂತಹ ಮೂರು ಲೋಕಗಳಲ್ಲಿ ಭಗವಂತ ಅವನಿದ್ದಾನೆ. ತ್ರಿಪಾತ್ ಊರ್ಧ್ವ ಉದಯಿತ್ ಪುರುಷ ಪಾದೋಸ್ಯೇಹಾಭವತ್ ಪುನಃ ತಥೋ ವಿಶ್ವಂ ವ್ಯಕ್ರಾಮತ್ ಸಾಶನಾನಶನೇ ಅಭಿ. ತ್ರಿಪಾತ್ ಪಾದಶಬ್ದ ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ. ಪಾದ ಅನ್ನುವ ಶಬ್ದಕ್ಕೆ ಕಾಲು ಎಂಬುದು ಒಂದು ಅರ್ಥ, ಆದರೆ ಸ್ವರೂಪ ಅನ್ನೋದು ಇನ್ನೊಂದು ಅರ್ಥ. ಶ್ರೀಪಾದರು ಅಂತ ಹೇಳಿದ್ರೆ ಏನು, ಗುರುಗಳ ಹಿರಿಯರ ಸ್ವರೂಪವನ್ನು ಪಾದ ಅನ್ನತಕ್ಕಂಥ ಶಬ್ದದಿಂದ ಕರೆಯೋದು. ಶ್ರೀಪಾದರು ಉತ್ತಮರು, ಹಿರಿಯರು, ಗುರುಗಳು, ಅದರಂತೆ ಪರಮಾತ್ಮನ ಸ್ವರೂಪ ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ. ತ್ರಿಮೂರ್ತಿಯಾದ ನಾರಾಯಣ ತ್ರಿಪಾತ್, ತ್ರಿಸ್ವರೂಪನಾಗಿರತಕ್ಕಂಥ ಮೂರು ರೂಪವನ್ನು ಹೊಂದಿರತಕ್ಕಂತಹ ಭಗವಂತ ಅವನು ಊರ್ಧ್ವ ಸರ್ವೋತ್ತಮನಿದ್ದಾನೆ. ಹಾಗೆ ಉದಯಿತ್ ಸದಾಕಾಲವೂ ಕೂಡ ಪ್ರಕಾಶಿಸ್ತಾ ಇದ್ದಾನೆ, ಅವನು ಪುರುಷ ಪರಮಪುರುಷ ಪುರುಷೋತ್ತಮ ಸರ್ವೋತ್ತಮ. ಯಸ್ಮಾತ್ ಕ್ಷರಂ ಅತೀತ ಅಹಂ ಅಕ್ಷರಾದಪಿ ಚ ಉತ್ತಮ ಅತೋಸ್ಮಿ ಲೋಕೆ ವೇದೇಯ ಪ್ರಸಿದ್ಧ ಪುರುಷೋತ್ತಮ. ಕ್ಷರಪುರುಷರೆಲ್ಲರನ್ನು, ಅಕ್ಷರಪುರುಷರೆನಿಸಿರತಕ್ಕಂಥ ಮಹಾಲಕ್ಷ್ಮಿಯನ್ನು ಮೀರಿ ನಿಂತಿದ್ದೇನೆ, ಆದುದರಿಂದಾಗಿ ನಾನು ಪುರುಷೋತ್ತಮ ಎಂಬುದಾಗಿ ಭಗವಂತ ಹೇಳಿಕೊಂಡಂತೆ ಭಗವಂತ ಅವನು ಊರ್ಧ್ವ. ಊರ್ಧ್ವ ಅಂತ ಹೇಳಿದ್ರೆ ಎತ್ತರದಲ್ಲಿದ್ದಾನೆ, ಸರ್ವರಿಗೂ ಉತ್ತಮನಿದ್ದಾನೆ, ಸರ್ವೋತ್ತಮನಿದ್ದಾನೆ. ಪಾದೋಸ್ಯೇಹ ಅಭವತ್ ಪುನಃ, ಭಗವಂತನ ಒಂದು ರೂಪ ಎಲ್ಲ ಪ್ರಪಂಚದೊಳಗೆ ವ್ಯಾಪಿಸಿದ್ದುಕೊಂಡು ನಿಯಾಮಕವಾಗಿದೆ. ಆದ್ದರಿಂದಲೇನೆ ತನ್ನಿಂದ ಸೃಷ್ಟರಾದ, ತನ್ನಿಂದ ಅಧಮರಾಗಿರತಕ್ಕಂತಹ ಆ ಜೀವರನ್ನು ಭಗವಂತ ನಿಯಮಿಸ್ತಾ ಇದ್ದಾನೆ. ಸಾಶನ ಅನಶನೆ, ಮುಕ್ತರು ಸಂಸಾರಿಗಳು ಎಲ್ಲರನ್ನು ಕೂಡ ತಾನು ನಿಯಮಿಸ್ತಾ ಇದ್ದಾನೆ, ಬಿಂಬರೂಪನಾಗಿ ನಿಂತುಕೊಂಡು ನಿಯಮಿಸ್ತಾ ಇದ್ದಾನೆ. ಇಂತಹ ಭಗವಂತನಿಂದ ತಸ್ಮಾತ್ ವಿರಾಡ ಜಾಯತ, ವಿರಾಜೋ ಅಧಿ ಪುರುಷ ಸಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಂ ಅಥೋ ಪುರ. ಇಂತಹ ಭಗವಂತನಿಂದ ವಿರಾಟ್ ಬ್ರಹ್ಮಾಂಡ ಅದು ಉತ್ಪನ್ನವಾಯಿತು. ಬ್ರಹ್ಮಾಂಡಕ್ಕೆ ವಿರಾಟ್ ಎಂಬುದಾಗಿ ಹೆಸರು. ಯಾಕೆ ಅದು ಹಿರಣ್ಮಯವಾಗಿರುವಂತಹದ್ದು. ಆದ್ದರಿಂದ ವಿಶೇಷೇಣ ರಾಜತೆ, ವಿಶೇಷವಾಗಿ ಹೊಳೆಯುತ್ತಾ ಇದೆ. ಆದ್ದರಿಂದ ಅದಕ್ಕೆ ವಿರಾಟ್ ಎಂಬುದಾಗಿ ಹೆಸರು. ಹಿರಣ್ಮಯವಾಗಿರುವಂತಹದ್ದು ಭಗವಂತನಿಂದ ಆ ಬ್ರಹ್ಮಾಂಡ ಅದರ ಉತ್ಪನ್ನವಾಯಿತು. ವಿರಾಟ್ ಆ ಬ್ರಹ್ಮಾಂಡವೇ ಅಭಿಮನ್ಯಮಾನವಾಗಿ ಉಳ್ಳಂತಹ ಚತುರ್ಮುಖ ಬ್ರಹ್ಮದೇವರು ಅವರ ಉತ್ಪತ್ತಿಯಾಯಿತು. ಬ್ರಹ್ಮದೇವರಿಗೆ ಆ ಬ್ರಹ್ಮಾಂಡನವಂತಹದ್ದು ಶರೀರದ ಸ್ಥಾನದಲ್ಲಿದೆ. ಅಂತಹ ಯಾರು ಬ್ರಹ್ಮದೇವರು ಅವರು ಹುಟ್ಟಿದ್ರು. ಇದು ಬ್ರಹ್ಮಾಂಡಕ್ಕೆ ಅಭಿಮಾನಿಯಾಗಿ ಹುಟ್ಟಿದ್ರು. ಪುನಃ ಭಗವಂತ ನಾಭಿಕಮಲದಿಂದ ಮತ್ತೊಮ್ಮೆ ಬ್ರಹ್ಮದೇವರು ತಸ್ಮಾತ್ ವಿರಾಟ ಜಾಯತ, ಚತುರ್ಮುಖ ಬ್ರಹ್ಮದೇವರಿಗೆ ಕೂಡ ವಿರಾಟ್ ಎಂಬುದಾಗಿ ಹೆಸರು. ಹೀಗೆ ತನ್ನಿಂದ ಉತ್ಪನ್ನನಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮನಿಂದಲೂ ಕೂಡ ಭಗವಂತ ಅಧಿಪುರುಷ, ಸರ್ವೋತ್ತಮನಿದ್ದಾನೆ, ಉತ್ತಮನಿದ್ದಾನೆ. ಅಧಿಪುರುಷ ಇದು ಒಂದರ್ಥ. ಏನು? ಪುರುಷಶ್ರೇಷ್ಠನಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಭಗವಂತನನ್ನು ಉಳಿದು ಪುರುಷರಲ್ಲಿ ಶ್ರೇಷ್ಠನಾಗಿರತಕ್ಕಂತಹ ಬ್ರಹ್ಮದೇವನು ಅವನು ಹುಟ್ಟಿದ್ದಾನೆ. ಜೀವಶ್ರೇಷ್ಠನಾದವನು ಅಂತ ಅರ್ಥ. ಪುರುಷ ಶಬ್ದಕ್ಕೆ ಜೀವರು ಅಂತ ಅರ್ಥ ಇಟ್ಟುಕೊಂಡಾಗ ಪುರುಷಶ್ರೇಷ್ಠನಾದಂತಹ ಜೀವಶ್ರೇಷ್ಠನಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಆ ಬ್ರಹ್ಮನಿಂದ ಪರಮಾತ್ಮನಿಂದ ಉತ್ಪನ್ನರಾಗಿದ್ದಾರೆ. ಹಾಗೆ ಹುಟ್ಟಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಸಜಾತಃ ಅತ್ಯರಿಚ್ಯದ, ತಾನೂ ಕೂಡ ಬ್ರಹ್ಮಾಂಡದೊಳಗೆಲ್ಲ ವ್ಯಾಪಿಸಿ ಅತ್ಯರಿಚಿತ, ಎಲ್ಲರಿಂದಲೂ ಕೂಡ ಮೀರಿ ನಿಂತಿದ್ದಾನೆ. ಅಷ್ಟೇ ಅಲ್ಲ, ಪಶ್ಚಾತ್ ಭೂಮಿಂ ಅಥೋಪುರ, ಈ ಭೂಮಿಯನ್ನು ಬ್ರಹ್ಮಾಂಡವನ್ನು ಅದರೊಳಗಿರತಕ್ಕಂತಹ ಚತುರ್ದಶ ಭುವನಗಳನ್ನು ಪುರಃ ಭುವನಗಳನ್ನು ಇವೆಲ್ಲವನ್ನು ಕೂಡ ವ್ಯಾಪಿಸಿ ಆದ್ದರಿಂದ ಇವೆಲ್ಲಕ್ಕಿಂತಲೂ ಕೂಡ ಮೀರಿ ನಿಂತಿದ್ದಾನೆ. ಭಗವತ್ಪರವಾಗಿ ಒಂದರ್ಥ ಅಧಿಪುರುಷ ಅಂತ ಹೇಳಿದರೆ ಭಗವಂತ ಈ ಚತುರ್ಮುಖ ಬ್ರಹ್ಮನಿಂದಲೂ ಉತ್ತಮ ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಕೂಡ ತನ್ನಿಂದ ಸೃಷ್ಟರಾಗಿರತಕ್ಕಂತಹ ಮಹರುದ್ರಾದಿ ದೇವತೆಗಳು ಯಾರಿದ್ದಾರೆ ಅವರಿಗಿಂತ ಅವನು ಉತ್ತಮನಿದ್ದಾನೆ. ಚತುರ್ಮುಖ ಬ್ರಹ್ಮದೇವರು ಹೀಗೆ ತಾನು ಸೃಷ್ಟರಾಗಿದ್ದಾರೆ. ಜಗತ್ತಿನ ಸೃಷ್ಟಿ ಮುಂದೆ ಪ್ರಾರಂಭ ಆಗಬೇಕು. ಸೃಷ್ಟಿ ಮಾಡುವ ಬಗೆ ಹಾಗೆ ಅಂತ ಬ್ರಹ್ಮದೇವರಿಗೆ ತಿಳಿಯಲಿಲ್ಲ. ಆವಾಗ ಭಗವಂತನ ಆದೇಶದಂತೆ ಅವರು ಯಜ್ಞಕ್ಕೆ ತೊಡಗಿದರು. ಅಲ್ಲಿ ಯಾವ ಯಜ್ಞ? ಮಾನಸ ಯಜ್ಞವನ್ನು ಮಾಡ್ತಾ ಇದ್ದಾರಂತೆ. ಯಜ್ಞ ಶಬ್ದಕ್ಕೆ ಯಜ ದೇವಪೂಜಾಯಾಮ್, ಭಗವಂತನ ಆರಾಧನೆ. ಯಾರು? ಚತುರ್ಮುಖ ಬ್ರಹ್ಮದೇವರು ಪ್ರಾರಂಭಿಸಿದ್ದಾರೆ. ಯತ್ ಪುರುಷೇಣ ಹವಿಷಾ ದೇವಾಹ ಯಜ್ಞಮದನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಯಜ್ಞಃ ಶರದ್ಧವಿಹಿ. ದೇವತೆಗಳು ಆ ಪುರುಷೇಣ ಭಗವಂತನಿಂದ, ಭಗವಂತನ ಪ್ರೇರಣೆಯಿಂದ, ಭಗವತಃ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅನ್ನುವಂತೆ ತಮ್ಮನ್ನೇ ತಾವು, ಅನೇಕ ಅರ್ಥಗಳಿದ್ದಾವೆ, ಚತುರ್ಮುಖ ಬ್ರಹ್ಮದೇವರು ಮಹರುದ್ರದೇವರನ್ನು ತನ್ನಿಂದ ಉತ್ಪನ್ನವಾಗಿರತಕ್ಕಂತಹ ಯಾರನ್ನು ಮಹರುದ್ರದೇವರನ್ನು ಹವಿಸನ್ನಾಗಿ ಮಾಡಿಕೊಂಡು ಪರಮಾತ್ಮನೆಂಬಂತಹ ಅಗ್ನಿಯಲ್ಲಿ ಹೋಮವನ್ನು ಮಾಡಿದರು, ಮಾನಸ ಯಜ್ಞವನ್ನು ಮಾಡಿದರು. ದೇವತೆಗಳೆಲ್ಲ ಚತುರ್ಮುಖ ಬ್ರಹ್ಮದೇವರನ್ನು ತಮ್ಮ ಮಾನಸ ಯಜ್ಞದಲ್ಲಿ ಭಗವಂತನೆಂಬಂತಹ ಅಗ್ನಿಯಲ್ಲಿ ಯಾಗವನ್ನು ನಡೆಸಿದರು. ಸಹಯಜ್ಞಾ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ. ಸಕಲದ ಸೃಷ್ಟಿ ಯಜ್ಞದ ಜೊತೆಗೇನೇ ಆಗಿದೆ ಎಂದೆ. ಯಜ್ಞದಲ್ಲಿ ಈ ಎಲ್ಲ ದೇವತೆಗಳು ಚತುರ್ಮುಖ ಬ್ರಹ್ಮದೇವರನ್ನು ಕೂಡ ಹವಿಸ್ಸನ್ನಾಗಿ ಮಾಡಿಕೊಂಡು ಭಗವಂತನೆಂಬ ಅಗ್ನಿಯಲ್ಲಿ ಹೋಮವನ್ನು ಮಾಡಿದರು, ಮಾನಸ ಯಜ್ಞವನ್ನು ಮಾಡಿದರು. ಏನರ್ಥ? ಯಜ್ಞ ಮಾಡುವಾಗ ಹವಿಸನ್ನು ಸಮರ್ಪಿಸಿ ಇದಂ ನಮಮ ಇದಂ ನಮಮ ಎಂಬುದಾಗಿ ತ್ಯಾಗವನ್ನು ಮಾಡ್ತಾ ಇದ್ದೇವೆ. ಈ ನಮ್ಮ ತಮ್ಮನ್ನು ತಾವು ಹೋಮಿಸಿಕೊಳ್ತಾ ಇದ್ದಾರೆ. ತಮ್ಮನ್ನು ತಾವು ಹೋಮಿಸಿಕೊಳ್ಳುವಾಗ ಮಾನಸ ಯಜ್ಞದಲ್ಲಿ ಅನುಸಂಧಾನ ಹೀಗೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ, ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ, ಇದೆಲ್ಲವೂ ಕೂಡ ಇದಂ ನಮಮ, ಇದು ನನ್ನದ್ದಲ್ಲ, ಇದು ನಿನಗೆ ಸೇರಿರುವಂತಹದ್ದು, ಇದೆಲ್ಲವೂ ಕೂಡ ನಿನಗೆ ಸೇರಿರುವಂತಹದ್ದು. ನಮ್ಮೆಲ್ಲರಿಗೂ ಹಿರಿಯರಾಗಿರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಯಾರಿದ್ದಾರೆ? ರುದ್ರಂ ಸಮಾಶ್ರಿತ ದೇವಾಹ, ರುದ್ರೋ ಬ್ರಹ್ಮಾಣಮಾಶ್ರಿತ, ಸಕಲ ದೇವತೆಗಳು ಕೂಡ ಮಹರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ. ಆ ಮಹರುದ್ರದೇವರು ಚತುರ್ಮುಖ ಬ್ರಹ್ಮದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ. ಇಂತಹ ಮಹರುದ್ರದೇವರನ್ನು ಹೋಮ ಮಾಡ್ತಾ ಇದ್ದಾರೆ, ಚತುರ್ಮುಖ ಬ್ರಹ್ಮದೇವರನ್ನೂ ಹೋಮ ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನ ಅಧೀನ. ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನ ಅಧೀನ. ನಾವೆಲ್ಲರೂ ಭಗವಂತನ ಅಧೀನ. ಇಂತಹ ಯಾಗವನ್ನು ಅವರೆಲ್ಲ ಮಾಡ್ತಾ ಇದ್ದಾರೆ ದೇವತೆಗಳು. ಯಾಕೆ? ಮುಂದೆ ಈಗ ಇದು ನಡೆದಿರುವಂತಹದ್ದು ಮಾನಸ ಯಜ್ಞ, ಮುಂದೆ ಜಗತ್ತಿನ ಸೃಷ್ಟಿಯಾಗಬೇಕಾಗಿದೆ. ಆ ಜಗತ್ತಿನ ಸೃಷ್ಟಿ ಆಗಬೇಕು ಅಂತಿದ್ರೆ ತಾವು ಏನನ್ನೆಲ್ಲ ಬಯಸ್ತಾ ಇದ್ದಾರೆ ಅದನ್ನು ಪ್ರಥಮತಃ ಭಗವಂತನಿಗೆ ಸಮರ್ಪಿಸಬೇಕು. ಹೇಳ್ತಾ ಇದ್ದಾರೆ, ವಸಂತೋ ಅಸ್ಯ ಆಸೀದ್ ಆಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಹಿ. ಅಲ್ಲಿ ಆಜ್ಯ ಬೇಕು ಯಾಗದಲ್ಲಿ, ವಸಂತಕಾಲವೇ ಆಜ್ಯ. ವಸಂತಕಾಲದಲ್ಲಿ ಗೋವು ಮೊದಲಾದವೆಲ್ಲ ಒಳ್ಳೆಯ ಚಿಗುರು ಇವುಗಳನ್ನೆಲ್ಲ ತಿಂದು ಒಳ್ಳೆಯ ಹಾಲನ್ನು ನೀಡ್ತಾ ಇದ್ದಾವೆ, ಒಳ್ಳೆಯ ತುಪ್ಪ ಲಭ್ಯವಾಗ್ತಾ ಇದೆ. ಯಾವ ಕಾಲದಲ್ಲಿ ಇಂತಹ ದ್ರವ್ಯಗಳು ನಮಗೆ ದೊರಕ್ತಾ ಇದ್ದಾವೆ ಅಂತಹ ವಸಂತಕಾಲವೇ, ಅದನ್ನೇ ಆಜ್ಯವನ್ನಾಗಿ ದೇವತೆಗಳು ಕಲ್ಪನೆ ಮಾಡಿಕೊಂಡರು. ಇನ್ನು ಇವುಗಳು ಉತ್ಪತ್ತಿ ಆಗಿಲ್ಲ, ಅಂತಹ ಕಾಲವನ್ನು ವಸಂತಕಾಲ ಏನಿದೆ ಅದನ್ನೇ ಈ ಭಗವಂತನ ಮಾನಸ ಯಜ್ಞದಲ್ಲಿ ಆಜ್ಯ. ವಸಂತ ಆಸೀತ್ ಆಜ್ಯಂ ಗ್ರೀಷ್ಮ ಇದ್ಮ, ಕಟ್ಟಿಗೆ ಬೇಕು, ಇಂಧನ ಬೇಕು, ಗ್ರೀಷ್ಮಕಾಲವೇ ಇಂಧನ. ಗ್ರೀಷ್ಮದಲ್ಲಿ ಗಿಡಮರಗಳೆಲ್ಲ ಎಲೆಯನ್ನು ಉದುರಿಸಿಕೊಂಡು ಒಣಗಿ ಹೋಗಿರುತ್ತವೆ. ಅಂತಹ ಒಣಗಿದ ಮರಗಿಡಗಳನ್ನು ಸಂಕೇತಿಸ್ತಾ ಇರುವಂತಹ ಗ್ರೀಷ್ಮ ಋತು ಏನಿದೆ ಅದೇ ಭಗವಂತನಿಗೆ ಇಂಧನ. ಗ್ರೀಷ್ಮ ಇದ್ದಹ ಇದ್ಮಹ ಶರತ್ ಹವಿಹಿ, ಶರತ್ಕಾಲದಲ್ಲಿ ಸಸ್ಯಗಳ ಸಮೃದ್ಧಿ, ಧಾನ್ಯ ಧನಧಾನ್ಯಗಳ ನಾನಾ ಬಗೆಯ ಧಾನ್ಯಗಳ ಸಮೃದ್ಧಿ. ವರ್ಷಾಕಾಲದಲ್ಲಿ ಮುಳೆತಿರತಕ್ಕಂತಹ ಧಾನ್ಯಗಳೆಲ್ಲ ಶರತ್ಕಾಲದಲ್ಲಿ ಒಳ್ಳೆಯ ಧನಧಾನ್ಯಗಳನ್ನು ನೀಡ್ತಾ ಇದ್ದಾವೆ. ಅಂತಹ ಧಾನ್ಯ ಸಮೃದ್ಧಿ ಉಳ್ಳಂತಹ ಶರದ ಋತು ಏನಿದೆ ಅದೇ ಹವಿಸ್ಸು. ಹೀಗೆ ದೇವತೆಗಳು ತಾವು ಏನನ್ನು ಪಡೆಯಬೇಕಾಗಿದೆ ಅದಕ್ಕನುಸಾರವಾಗಿ ಅದನ್ನು ಪ್ರಥಮತಃ ಅದು ಭಗವಂತನಿಗೆ ಸಮರ್ಪಿಸ್ತಾ ಇದ್ದಾರಂತೆ. ನಮ್ಮೆಲ್ಲರಿಗೂ ಕೂಡ ಜಗತ್ತಿನ ಮುಂದಿನ ಜಗತ್ತಿಗೆ ಮೇಲ್ಪಂಕ್ತಿ ಪಾಠವನ್ನು ಹಾಕೊಡ್ತಾ ಇದ್ದಾರೆ. ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಏನು ಪೂಜೆ ಅಂತ ಹೇಳಿದರೆ ಪೂಜೆಯ ಉಪಯೋಗ ಯಾರಿಗೆ? ಭಗವಂತನಿಗೆ ನಾನಾ ಬಗೆಯ ನೈವೇದ್ಯ ಸಮರ್ಪಣೆ ಮಾಡ್ತಾ ಇದ್ದೇವೆ, ಭಗವಂತನಿಗೆ ಗುಡಿ ಕಟ್ಟಿಸಿಕೊಡ್ತಾ ಇದ್ದೇವೆ. ಭಗವಂತನಿಗೆ ಇದರಿಂದ ಏನು ಲಾಭ? ಆಪ್ತ ಕಾಮಸ್ಯ ಕಾಸ್ಪೃಹ. ಭಗವಂತ ಸದಾ ಕಾಲವೂ ಕೂಡ ಪರಿಪೂರ್ಣನಾಗಿರುವವನು. ನಾವು ನೀಡುವಂತಹ ಹವಿಸ್ಸಿನಿಂದ, ನಾವು ಕಟ್ಟಿಕೊಟ್ಟಿರತಕ್ಕಂತಹ ಗುಡಿಯಿಂದ, ನಾವು ಕೊಡುವಂತಹ ನೈವೇದ್ಯದಿಂದ ಭಗವಂತನಿಗೆ ಯಾವುದೂ ಆಗಬೇಕಾಗಿಲ್ಲ. ಇದೆಲ್ಲವೂ ಕೂಡ ನಮಗೋಸ್ಕರ. ಯಥಾ ಮುಖಶ್ರೀಹಿ, ಕನ್ನಡಿಯ ಎದುರು ನಿಂತಾಗ ಕನ್ನಡಿಯಲ್ಲಿ ಪ್ರತಿಬಿಂಬ ಸುಂದರವಾಗಿ ಮೂಡಬೇಕು. ಮೂಡಬೇಕು ಅಂತಿದ್ರೆ ಏನು ಮಾಡಬೇಕು? ಬಿಂಬಸ್ಥಾನದಲ್ಲಿ ಇರತಕ್ಕಂತಹ ಮುಖವನ್ನು ಅಲಂಕರಿಸಬೇಕು. ಪ್ರತಿಬಿಂಬ ಸುಂದರವಾಗಿ ಮೂಡಬೇಕು ಅಂತಿದ್ರೆ ಆ ಕನ್ನಡಿಯನ್ನು ಅಲಂಕರಿಸಿದರೆ ಅಥವಾ ಅಲ್ಲಿ ಮೂಡಿರುವ ಪ್ರತಿಬಿಂಬವನ್ನೇ ಅಲಂಕರಿಸಕ್ಕೆ ತೊಡುತ್ತೇನೆ ಏನು ಉಪಯೋಗವೂ ಇಲ್ಲ. ಬಿಂಬವನ್ನು ಅಲಂಕರಿಸಿದರೆ ಪ್ರತಿಬಿಂಬ ಸುಂದರವಾಗಿ ನೋಡ್ತಾ ಇದೆ. ಅದರಂತೆ ನಾವೇನು ಬೇಕು ಅದನ್ನು ಭಗವಂತನೇ ಸಮರ್ಪಿಸಬೇಕು. ಪಡೆದದ್ದನ್ನು ಭಗವಂತನೇ ಸಮರ್ಪಿಸಬೇಕು, ಭಗವಂತ ಕೊಟ್ಟದ್ದನ್ನು ಭಗವಂತನೇ ಸಮರ್ಪಿಸಬೇಕು. ನಾವೇನು ಪಡೆಯಬೇಕೆಂದು ಬಯಸ್ತೇವೆ ಅದೆಲ್ಲವನ್ನು ಭಗವಂತನೇ ಸಮರ್ಪಿಸಬೇಕು. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ. ಜಗತ್ತನ್ನೊಂದು ವಿಚಿತ್ರವಾದ ವೃಕ್ಷ ಅಂತ ಕರೆದರು. ಏನು ಇಲ್ಲಿ ವೈಚಿತ್ರ್ಯ? ಊರ್ಧ್ವ ಮೂಲಂ ಅಧಃಶಾಖಂ, ಬೇರುಗಳೆಲ್ಲ ಮೇಲೆ ಇದ್ದಾವೆ. ಊರ್ಧ್ವ ಮೂಲಂ, ಮೂಲ ಮೇಲೆ ಇದೆ, ಅಧಃಶಾಖಂ ಕೊಂಬೆರೆಂಬೆಗಳೆಲ್ಲ ಕೆಳಗಿದ್ದಾವೆ. ಯಾರು ಊರ್ಧ್ವಂ ತ್ರಿಪಾದ್ ಊರ್ಧ್ವಂ ಉದಯಿತ್ ಪುರುಷ, ಈ ಜಗತ್ತಿನ ಮೂಲ ಯಾರು? ಊರ್ಧ್ವಂ, ಉತ್ಕೃಷ್ಟನಾಗಿರತಕ್ಕಂಥ ಭಗವಂತ. ಯಾಕೆ ಅಲ್ಲಿಂದ ಹೀಗೆ ಹರಿದು ಬಂದದ್ದು? ಯಥೋವ ಇಮಾನಿ ಭೂತಾನಿ ಜಾಯಂತೆ ಯತ ಸರ್ವಾಣಿ ಭೂತಾನಿ ಭವಂತಿ ಆದಿಯುಗಾಗಮೇ. ಈ ಜಗತ್ತಿನ ಮೂಲ ಯಾರು? ಊರ್ಧ್ವಂ ಅಧಃಶಾಖಂ. ಆ ವೃಕ್ಷದ ಕೊಂಬೆರೆಂಬೆಗಳೆಲ್ಲ ಕೆಳಗೆ ಹರಡಿ ನಿಂತಿದ್ದಾವೆ. ನಾವು ನೀವೆಲ್ಲ ಆ ಜಗತ್ತಿನ ಕೊಂಬೆರೆಂಬೆಗಳು. ವೃಕ್ಷದ ಕೊಂಬೆರೆಂಬೆಗಳಲ್ಲಿ ಹೂ, ಹಣ್ಣು, ಚಿಗುರು ಬರ್ತಾ ಇದೆ. ಅದು ಬರಬೇಕು ಅಂದಿದ್ರೆ ಏನು ಮಾಡಬೇಕು? ವೃಕ್ಷಕ್ಕೆ ಗೊಬ್ಬರ, ನೀರು ನೀಡಬೇಕು. ಕೊಂಬೆರೆಂಬೆಗಳ ತುದಿಯಲ್ಲಿ ಹೂ, ಹಣ್ಣು, ಚಿಗುರು ಬರ್ತಾ ಇದೆ. ಅಲ್ಲೇ ಬರಬೇಕು ಅಂತಿದ್ರೆ ಅಲ್ಲೇ ನಾವು ನೀರು, ಗೊಬ್ಬರ ಉಣಿಸ್ತೇವೆ. ಹೊರಟ್ರೆ ಆ ಪ್ರಯತ್ನ ಪರಿಪೂರ್ಣ ವ್ಯರ್ಥ. ಆಯಾಸದಾಯಕವೂ ಹೌದು, ಪರಿಶ್ರಮದಾಯಕವೂ ಹೌದು, ಉಪಯೋಗವಿಲ್ಲದ್ದು ಹೌದು, ನಿರರ್ಥಕವೂ ಹೌದು. ಅಂತಹ ಪ್ರಯಾಸವೇ ಬೇಕಾಗಿಲ್ಲ. ವೃಕ್ಷದ ಬುಡಕ್ಕೆ ನೀರು, ಗೊಬ್ಬರವನ್ನು ಉಣಿಸಿದೆವು ಅಂತಂದ್ರೆ ಕೊಂಬೆರೆಂಬೆಗಳ ತುದಿಯಲ್ಲಿ ಅನಾಯಾಸವಾಗಿ ಹೂ, ಹಣ್ಣು ಎಲ್ಲ ಸಿಗತ್ತೆ. ಬುಡಕ್ಕೆ ಹಾಕಿರತಕ್ಕಂತಹ ನೀರು, ಗೊಬ್ಬರ ಆ ಬುಡ ತಾನೇ ತಿಂದು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಆ ವೃಕ್ಷದ ತುದಿ ತುದಿಗೂ ಕೂಡ ಅದನ್ನು ತಲುಪಿಸ್ತಾ ಇದೆ. ನಾವು ಬುಡಕ್ಕೆ ಸುರಿದಿರತಕ್ಕಂತಹ ಸವಳ ನೀರು ವೃಕ್ಷ ತುದಿಯಲ್ಲಿ ಆ ಸಿಯಾಳ, ಆ ತೆಂಗಿನಲ್ಲಿ ಸ್ವಾದಿಷ್ಟವಾಗಿರತಕ್ಕಂಥ ನೀರು. ಮರದ ಬುಡಕ್ಕೆ ನಾವು ದುರ್ವಾಸನೆ ಬೀರುವಂತಹ ಗೊಬ್ಬರವನ್ನು ಹಾಕಿದ್ದೇವೆ. ವೃಕ್ಷ ತುದಿಯಲ್ಲಿ ಪರಿಮಳಭರಿತವಾಗಿರತಕ್ಕಂತಹ ಸಂಪಿಗೆಯ ಹೂವು, ಕೊಳೆತು ನಾರ್ತಾ ಇರತಕ್ಕಂತಹ ವಸ್ತುವನ್ನು ವೃಕ್ಷದ ಬುಡಕ್ಕೆ ಹಾಕಿದ್ದೇವೆ. ಆ ವೃಕ್ಷದಲ್ಲಿ ರಸಭರಿತವಾಗಿರತಕ್ಕಂತಹ ಮಾವಿನ ಹಣ್ಣು. ನಾವು ಕೊಟ್ಟದ್ದನ್ನು ನೂರು ಮಡಿ ಮಾಡಿ ಆ ವೃಕ್ಷ ಕೊಡ್ತಾ ಇದೆ. ಹಾಗೆ ನಾವೇನು ಬದುಕಿನಲ್ಲಿ ಬಯಸ್ತಾ ಇದ್ದೇವೆ ಅದೆಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ದೇವತೆಗಳು ಹಾಗೆ ಜಗತ್ತಿನ ಸೃಷ್ಟಿ ಆಗಬೇಕಾಗಿದೆ. ತಾವು ಜಗತ್ತಿನಲ್ಲಿ ಏನನ್ನು ಬಯಸ್ತಾ ಇದ್ದಾರೆ ಅವೆಲ್ಲವನ್ನು ಕೂಡ ಮಾನಸ ಯಜ್ಞದಲ್ಲಿ ಅವೆಲ್ಲವನ್ನು ಕೂಡ ಭಗವಂತನಿಗೆ ನೈವೇದ್ಯವನ್ನಾಗಿ, ಹವಿಸ್ಸನ್ನಾಗಿ ತಾವು ಸಂಕಲ್ಪಿಸ್ತಾ ಇದ್ದಾರೆ. ಹಾಗೆ ಸಂಕಲ್ಪಿಸಿಕೊಂಡು ಭಗವಂತನ ಯಾಗವನ್ನು ಮಾಡ್ತಾ ಇದ್ದಾರೆ. ನಾವು ಏನನ್ನು ಬಯಸ್ತಾ ಇದ್ದೇವೆ ಅದನ್ನು ಭಗವಂತನಿಗೆ ಸಮರ್ಪಿಸಿ ಆತನಿಂದ ಅದನ್ನು ಪಡೆಯಬೇಕು. ನಾವು ಪಡೆದದ್ದು ಏನಿದೆ ಅದನ್ನು ಮತ್ತೆ ಭಗವಂತನಿಗೆ ಸಮರ್ಪಿಸಿ ನಾವು ಉಡಬೇಕು. ಹರಿಯ ಕರುಣದೊಳು ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಕೆರೆಯ ನೀರನು ಕೆರೆಗೆ ಜಲ್ಲಿ ವರವ ಪಡೆದವರಂತೆ ಕಾಣಿರೋ. ಹರಿಯ ಕರುಣದೊಳು ಆದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಅಂತಹ ದೊಡ್ಡ ತತ್ವದ ಉಪದೇಶ ಆ ದೇವತೆಗಳಿಗೆ ಕ್ರಿಯೆಯಿಂದಾಗಿ ಕಾಣ್ತಾ ಇದೆ. ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್ ಪುರುಷಂ ಜಾತಮಗ್ರದ ತೇನ ದೇವಾ ಯಜಂತ ಸಾಧ್ಯಾ ಋಷಯಶ್ಚಯೇ. ಯಾರು ಸಾಧ್ಯಾಹ ಸಾಧ್ಯರು, ಋಷಯ ಋಷಿಗಳು, ದೇವಾಹ ದೇವತೆಗಳು. ಅಗ್ರತಃ ಜಾತಂ ಪುರುಷಂ, ಮೊದಲು ಹುಟ್ಟಿರತಕ್ಕಂತಹ ಪುರುಷ. ಪುರುಷ ಎನ್ನುವ ಶಬ್ದಕ್ಕೆ ಈ ಹಿಂದೆ ಎಲ್ಲ ಭಗವತ್ಪರವಾಗಿ ಅರ್ಥ ಮಾಡಿದ್ದೇವೆ. ಇಲ್ಲಿ ಪುರುಷಂ ಅಯಜಂತ, ಅಗ್ರತಃ ಜಾತಂ ಪುರುಷಂ, ಇದು ಯಾರು? ಇದು ಭಗವಂತ ಅಲ್ಲ, ಅಗ್ರತಃ ಜಾತನಾಗಿರತಕ್ಕಂತಹ ಪುರುಷ ಚತುರ್ಮುಖ ಬ್ರಹ್ಮದೇವರು. ಅವರನ್ನೇ ಹವಿಸನ್ನಾಗಿ ಆ ಭಗವಂತನಿಗೆ ಸಮರ್ಪಿಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಕೂಡ, ಜೀವೋತ್ತಮರಾಗಿರುವ ಚತುರ್ಮುಖ ಬ್ರಹ್ಮದೇವರು ಕೂಡ ಭಗವಂತನ ಅಧೀನ ಎಂಬುದಾಗಿ ತಿಳ್ಕೊಂಡ್ರು ಎಂಬುದು ಇನ್ನೊಂದರ್ಥ. ತಸ್ಮಾದ್ ಯಜ್ಞಾತ್ ಸರ್ವಹುತಃ ಸಂಭೃತಂ ಪ್ರಷದಾಜ್ಯಂ ಪಶೂಂತಾಂ ಚಕ್ರೇ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ. ಹೀಗೆ ದೇವತೆಗಳಿಂದ, ಸಾಧ್ಯರಿಂದ, ಋಷಿಗಳಿಂದ ಆರಾಧಿತನಾಗಿರತಕ್ಕಂತಹ ಭಗವಂತ ಪರಮಪುರುಷ ಪ್ರತಿಯಾಗಿ ಅವರಿಗೆಲ್ಲವೂ ನೀಡ್ತಾ ಬಂದ. ಏನೇನು ನೀಡಿದ? ತಸ್ಮಾದ್ಯಜ್ಞಾತ್ ಸರ್ವಹುತಃ, ಸರ್ವಹುತ ಎಲ್ಲವನ್ನು ಕೂಡ ಸ್ವೀಕರಿಸುವವನು ಆಗಿರತಕ್ಕಂಥ ತಸ್ಮಾತ್ ಆ ಭಗವಂತನಿಂದ ಸಂಭೃತ ಉತ್ಪನ್ನವಾಯಿತು. ಏನು? ಪೃಷದಾಜ್ಯಂ, ಪೃಷದಾಜ್ಯ ಅಂತ ಹೇಳಿದ್ರೆ ಮೊಸರು ಬೆರೆತ ತುಪ್ಪವನ್ನು ಪೃಷದಾಜ್ಯ ಅಂತ ಕರೀತಾರೆ. ಇಲ್ಲಿ ಚೇತನಾಚೇತನವೇ ಅಂತಹ ಪೃಷದಾಜ್ಯ. ಆಜ್ಯ ಅದು ತೈಜಸ, ಮೊಸರು ಅದು ಅಚೇತನ, ಅದು ಭೌಮ. ಹೀಗೆ ಪೃಷದಾಜ್ಯ ಅಂತ ಹೇಳಿದರೆ ಚೇತನಾಚೇತನರು, ಚೇತನಾಚೇತನಾತ್ಮಕವಾಗಿರತಕ್ಕಂತಹ ಪ್ರಪಂಚ ಅದು, ಇದು ಪೃಷದಾಜ್ಯ. ಯಾಗದಲ್ಲಿ ಆರಣ್ಯ ಪಶುಗಳ ಹೋಮ ಇದೆ, ಗ್ರಾಮ್ಯ ಪಶುಗಳ ಹೋಮ ಅಂತ ಇದೆ. ತಪಸ್ವಿಗಳು ಆ ಕಾಡು ಪಶುಗಳ ಆಗಿ ಭಗವಂತನಿಗೆ ಸಮರ್ಪಿತರಾಗ್ತಾ ಇದ್ದಾರೆ. ವಾಯು ಅಗ್ನಿ ಮೊದಲಾದ ದೇವತೆಗಳು, ಅವರಿಂದ ನೇಮ್ಯರಾಗಿರತಕ್ಕಂಥ ಎಲ್ಲ ಯಜ್ಞ ಪಶುಗಳು ಪರಮಪುರುಷನಿಗೆ ಆಹುತಿಯಾಗ್ತಾ ಇದ್ದಾರೆ. ಇಂತಹ ಭಗವಂತನಿಂದ ತಸ್ಮಾದ್ ಯಜ್ಞಾತ್ ಸರ್ವಹುತಃ ರುಜ ಸಾಮಾನ್ಯ ಯಜ್ಞರೇ, ಭಗವಂತನಿಂದ ಗ್ರಾಮ್ಯ ಪಶುಗಳ ಉತ್ಪತ್ತಿಯಾಯಿತು, ಆಕಾಶದಲ್ಲಿ ಹಾರುವಂತಹ ಹಕ್ಕಿಗಳ ಉತ್ಪತ್ತಿಯಾಯಿತು, ಗ್ರಾಮ್ಯ ಪಶುಗಳು, ಅರಣ್ಯ ಪಶುಗಳು, ಹಸು, ಅಶ್ವ, ಆಡು, ಕುರಿ ಮೊದಲಾದವು ಗ್ರಾಮ್ಯ ಪಶುಗಳು, ಕುಲುಚಿರತೆ ಮೊದಲಾಗಿರತಕ್ಕಂಥ ಪಶುಗಳು ಅರಣ್ಯ ಪಶುಗಳು, ಇವುಗಳೆಲ್ಲದರ ಉತ್ಪತ್ತಿಯಾಯಿತು. ಅಷ್ಟೇ ಅಲ್ಲ, ಯಜ್ಞಕ್ಕೆ ಬೇಕಾಗಿರತಕ್ಕಂತಹ ತಸ್ಮಾದ್ಯಜ್ಞ ಸರ್ವಹುತಃ ರುಚ ಸಾಮಾನ್ಯ ಯಜ್ಞರೇ ಛಂದಾಂಶ ಯಜ್ಞರೇ ತಸ್ಮಾತ್ ಯಜುಸ್ತಸ್ಮಾತ್ ಜಾಯತ. ಇಂತಹ ಭಗವಂತನಿಂದಲೇನೆ ಋಕುಗಳ, ಋಗ್ವೇದದ ಅಭಿವ್ಯಕ್ತಿಯಾಯಿತು. ಯಜ್ಞರೇ ಅಂತ ಹೇಳಿದ್ರೆ ಹುಟ್ಟು ಅಂತ ಹೇಳ್ತಾ ಇದೆ. ವೇದಗಳ ಹುಟ್ಟು ಅದು, ವೇದಗಳು ನಿತ್ಯವಾದವುಗಳು, ಭಗವಂತನ ಬುದ್ಧಿಯಲ್ಲಿ ಸದಾ ಸನ್ನಿಹಿತವಾಗಿ ಇರುವಂತಹವುಗಳು. ಪ್ರಳಯ ಕಾಲದಲ್ಲಿಯೂ ಕೂಡ ಅವು ಭಗವಂತನ ಬುದ್ಧಿಯಲ್ಲಿ ನಿಂತಿರ್ತಾವೆ. ಅಂತಹ ವೇದಗಳನ್ನು ಭಗವಂತ ಸೃಷ್ಟಿಯ ನಂತರ ಮತ್ತೆ ಹೊರಗೆ ಹಾಕ್ತಾ ಇದ್ದಾನೆ ಉಚ್ಚಾರಣೆ ಮೂಲಕ. ತಸ್ಮಾದ್ ಯಜ್ಞಾತ್ ಸರ್ವಹುತಃ ರುಚಃ ಸಾಮಾನ್ಯ ಯಜ್ಞರೆ ಋಗ್ವೇದ ಉತ್ಪನ್ನವಾಯಿತು, ಸಾಮವೇದ ಉತ್ಪನ್ನವಾಯಿತು, ಸಮಸ್ತ ಛಂದಸ್ಸುಗಳ ಉತ್ಪತ್ತಿ ಆಯಿತು, ಯಜುರ್ವೇದ ಉತ್ಪನ್ನ ಉತ್ಪತ್ತಿ ಆಯಿತು. ವೇದಗಳ ಉತ್ಪತ್ತಿ ಅಂತ ಹೇಳಿದರೆ ಅಭಿವ್ಯಕ್ತಿ, ಅವುಗಳ ವೇದ ಅನ್ನುವ ಹೆಸರೇ ಅದಕ್ಕೋಸ್ಕರ. ವೇದಾಪ್ತೆ ನಿತ್ಯ ಭಿನ್ನತ್ವಾತ್, ಇಂತಹ ಕಾಲದಲ್ಲಿ ಅವು ಇಲ್ಲ ಅಂತ ಆಗೋದಿಲ್ಲ, ನಿತ್ಯಂ ಅವು ಇದ್ದಾವೆ. ಆದ್ರಿಂದಲೇ ಅವುಗಳಿಗೆ ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ. ವೇದ ಅಂತ ಹೇಳಿದ್ರೆ ಏನು? ಇರುವಂತಹವುಗಳು. ನಾವು ಇದ್ದೇವೆ, ಈ ಪುಸ್ತಕವೂ ಇದೆ, ಇವಿಗೆ ವೇದ ಅಂತ ಕರೆಯೋದಿಲ್ಲ ಇವನ್ನು. ಅಸಾಧಾರಣ್ಯೇನ ವ್ಯಪದೇಶಾಹ ಭವಂತಿ. ಧನಿ ಅಂದ್ರೆ ಯಾರು? ಧನವುಳ್ಳವನು ಧನಿ. ಭಿಕ್ಷುಕನಲ್ಲೂ ಧನ ಇದೆ, ಅವನನ್ನು ಧನಿ ಎಂಬುದಾಗಿ ಕರೆಯೋದಿಲ್ಲ. ಅಸಾಧಾರಣವಾದ ಧನ ಯಾರಲ್ಲಿದೆ ಅವನನ್ನು ಧನಿ ಅಂತ ಕರೆಯೋದು. ದಂತಿ ಆನೆಯನ್ನು ಕರೀತಾರೆ. ಯಾಕೆ ಆನೆಯನ್ನು ದಂತಿ ಅಂತ ಕರೀತಾರೆ? ದಂತಿ ಎನ್ನುವ ಶಬ್ದದ ಅರ್ಥ ದಂತವುಳ್ಳದ್ದು. ದಂತ ನಮಗೂ ಇದೆ, ನಮ್ಮನ್ನು ದಂತಿ ಅಂತ ಕರೆಯೋದಿಲ್ಲ. ಮತ್ತೆ ಅಸಾಧಾರಣವಾಗಿರತಕ್ಕಂಥ ದಂತ ಯಾರಲ್ಲಿದೆ ಅದನ್ನು ದಂತಿ ಅಂತ ಕರೆಯೋದು. ದಂತಿ ಎನ್ನುವ ಶಬ್ದಕ್ಕೆ ದಂತವುಳ್ಳದ್ದು, ದಂತವುಳ್ಳವನು ಎನ್ನುವ ಅರ್ಥ ಹೌದಾಗಿದ್ರೂ ಕೂಡ ನಮ್ಮಲ್ಲಿ ಆ ದಂತಿ ಶಬ್ದದ ಪ್ರಯೋಗ ಇಲ್ಲ. ಯಾಕೆ? ನಮ್ಮಲ್ಲಿ ಅಸಾಧಾರಣವಾಗಿರತಕ್ಕಂಥ ಇಲ್ಲ, ಅದು ಇರೋದು ಆನೆಗೆ ಮಾತ್ರ. ಹಾಗಾಗಿ ಅವನು ದಂತಿ ಎಂಬುದಾಗಿ ಕರೆದಂತೆ ವೇದ, ವೇದ ಇರುವಂತಹದ್ದು ನಾವೆಲ್ಲ ಇದ್ದೇವೆ. ಆ ವೇದದ ಹಾಗೆ ಅಲ್ಲ. ವೇದಾಸ್ತೆ ನಿತ್ಯ ಭಿನ್ನತ್ವಾದ, ಪ್ರಳಯಕಾಲದಲ್ಲಿಯೂ ಕೂಡ ಭಗವಂತನ ಬುದ್ಧಿಯಲ್ಲಿ ಸದಾ ಸನ್ನಿಹಿತವಾಗಿದ್ದಾವೆ. ಆದ್ದರಿಂದಾಗಿ ಅವುಗಳಿಗೆ ವೇದ ಅಂತ ಹೆಸರು. ಅಂತಹ ಸದಾಕಾಲವೂ ಇರುವಂತಹ ವೇದಗಳಿಗೆ ಉತ್ಪತ್ತಿ ಅಂತ ಹೇಳಿದರೆ ಏನು? ಅಭಿವ್ಯಕ್ತಿ ಮಾತ್ರ. ಈ ಸೃಷ್ಟಿಯ ಕಾಲದಲ್ಲಿ ಭಗವಂತ ಅವೆಲ್ಲವನ್ನು ಕೂಡ, ಋಗ್ವೇದವನ್ನು, ಯಜುರ್ವೇದವನ್ನು, ಸಾಮವೇದವನ್ನು, ಅಥರ್ವವೇದವನ್ನು, ಇವೆಲ್ಲವನ್ನು ಕೂಡ ಸೃಷ್ಟರಾಗಿರತಕ್ಕಂತಹ ಎಲ್ಲ ದೇವತೆಗಳಿಗೆ ಭಗವಂತ ಉಪದೇಶಿಸ್ತಾ ಇದ್ದಾನೆ. ತಸ್ಮಾತ್ ಅಶ್ವಾಹ ಅಜಾಯಂತ ಏಕೇಚ ಉಭಯಾದತಃ ಗಾವೋಹ ಯಜ್ಞರೆ ತಸ್ಮಾತ್ ತಸ್ಮಾತ್ ಜಾತಃ ಅಜಾವಯಃ. ತಸ್ಮಾತ್ ಅಶ್ವಾಹ ಅಜಾಯಂತ, ಕುದುರೆಗಳು ಭಗವಂತನಿಂದ ಆ ಉತ್ಪನ್ನವಾದವು. ಏಕೇಚ ಉಭಯಾದತಃ, ಎರಡೂ ಕಡೆ ಹಲ್ಲಿರುವಂತಹವುಗಳು. ಮೇಲಿನ ಒಸಡಲ್ಲಿಯೂ ಕೂಡ ಹಲ್ಲು ಇದೆ, ಕೆಳಗಿನ ಒಸಡಲ್ಲೂ ಹಲ್ಲು ಇದೆ. ಎಲ್ಲ ಪ್ರಾಣಿಗಳಿಗೆ ಹೀಗಿರೋದಿಲ್ಲ. ಹಸುಗಳಿಗೆ ಮೇಲೆ ಹಲ್ಲಿದೆಯೇ ಹೊರತು ಕೆಳಗೆ ಹಲ್ಲಿಲ್ಲ. ಹಾಗಾಗಿ ಕೆಳಗೆ ಹಲ್ಲಿದೆಯೇ ಹೊರತು ಮೇಲೆ ಹಲ್ಲಿಲ್ಲ. ಒಂದು ಕಡೆ ಮಾತ್ರ ಒಸಡಲ್ಲಿ ಹಲ್ಲಿರುವುದು. ಆದರೆ ಕೆಲವು ಪ್ರಾಣಿಗಳಿಗೆ ಉಭಯಾದತಃ ಎರಡೂ ಕಡೆಯೂ ಹಲ್ಲು ಇದೆ. ಹಾಗೆ ಅಶ್ವಾಹ ಹುಟ್ಟಿದವು ಏಕೇಚ ಉಭಯಾದತಃ, ಎರಡೂ ಕಡೆ ಎರಡೂ ಒಸಡಲ್ಲಿ ಕೂಡ ಹಲ್ಲಿರುವಂತಹ ಪ್ರಾಣಿಗಳು ಯಾವುದಿದ್ದಾವೆ ಅವೆಲ್ಲವೂ ಕೂಡ ಹುಟ್ಟಿದವು. ಗಾವೋಹು ಜಜ್ಞರೇ ತಸ್ಮಾತ್, ಹಸುಗಳ ಉತ್ಪತ್ತಿಯಾಯಿತು. ತಸ್ಮಾತ್ ಜಾತಃ ಅಜಾವಯಃ, ಆಡು ಮೇಕೆ ಮೊದಲಾದವುಗಳು ಕೂಡ ಆ ಭಗವಂತನಿಂದ ಉತ್ಪನ್ನವಾದವು. ಯತ್ ಪುರುಷಂ ವ್ಯದಧು ಕಥಿಧಾ ವ್ಯಕಲ್ಪಯನ್ ಮುಖಂ ಕಿಮಸ್ಯ ಕೌಬಾಹು ಕಾವೂರು ಪಾದ ಉಚ್ಯೇದೆ. ಈ ದೇವತೆಗಳೆಲ್ಲ ಭಗವಂತನನ್ನು ಏನು ಮಾನಸ ಯಜ್ಞದಿಂದ ಪೂಜಿಸಿದರು, ಆ ಭಗವಂತನನ್ನು ಹೇಗೆ ಧ್ಯಾನಿಸಿದರು, ಅವನ ಕೈ ಏನು, ಕಾಲು ಏನು, ಮುಖ ಏನು? ಯತ್ ಪುರುಷಂ ವ್ಯದಧು ಕಥಿತಾದ್ಯ ಕಲ್ಪಯನ್, ಏನು ಅಂತ ಅವನ ಚಿಂತನೆ ನಡೆಸಿದರು. ಮುಖಂ ಕಿಮಸ್ಯ, ಅವನ ಮುಖ ಏನು? ಕೌ ಬಾಹು, ಯಾವ ತೋರುಗಳು? ಕೌ ಊರು, ಪಾದ ಹೌಚ್ಯತೆ, ಆತನ ಊರು ಪ್ರದೇಶ ಯಾವುದು, ಪಾದಗಳು ಯಾವುವು? ಒಂದರ್ಥ ಹೀಗೆ ಅಂತಾದರೆ ನಾನಾ ಬಗೆಯಲ್ಲಿ ಕಲ್ಪಿಸಿಕೊಂಡರು. ಅಸ್ಯ ಮುಖಂ ಕಿಂ, ಸುಖಸ್ವರೂಪವಾಗಿರುವಂತಹದ್ದು. ಕೌ ಬಾಹು, ಭಗವಂತನ ಬಾಹುಗಳು ಅವು ಸುಖಸ್ವರೂಪವಾಗಿರುವವುಗಳು. ಕಶಬ್ದ ಸುಖವಾಚಿ, ಭಗವಂತನ ಏನೆಲ್ಲ ಅವಯವಗಳಿದ್ದಾವೆ, ಭಗವಂತನ ಅವಯವ ಹಿಂದೆ ಹೇಳಿದಂತೆ ಜ್ಞಾನಾನಂದಮಯವಾದದ್ದು. ಇದು ಒಂದು ಬಗೆಯಲ್ಲಿ ಅರ್ಥ. ಇನ್ನೊಂದು ಬಗೆಯಲ್ಲಿ ಭಗವಂತನ ಈ ಒಂದೊಂದು ಅವಯವದಿಂದ ಒಂದೊಂದು ಬಗೆಯ ಸೃಷ್ಟಿಗಳಾಗ್ತಾ ಇದ್ದಾವೆ. ಯಾವ ಯಾವ ಅವಯವದಿಂದ ಏನೇನು ಸೃಷ್ಟಿಯಾಯಿತು ಎಂಬುದಾಗಿ ದೇವತೆಗಳು ಕಲ್ಪಿಸಿದರು. ಹೇಳ್ತಾ ಇದ್ದಾರೆ ಮುಂದಿನ ಮಂತ್ರದಲ್ಲಿ, ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹೂ ರಾಜನ್ಯಕೃತ ಊರು ತದಸ್ಯ ಯದ್ವೈಶ್ಯ ಪದ್ಭ್ಯಾಂ ಶೂದ್ರ ಜಾಯತ. ಬ್ರಾಹ್ಮಣ ಅಸ್ಯ ಮುಖಮಾಸೀತ್, ಬ್ರಾಹ್ಮಣನು ಇವನ ಮುಖ. ಬಾಹು ರಾಜನ್ಯ, ತೋಳುಗಳು ರಾಜನ್ಯ ಅಂದರೆ ಕ್ಷತ್ರಿಯ. ಊರು ತದಸ್ಯ ಯದ್ವೈಶ್ಯ, ತೊಡೆಗಳು ವೈಶ್ಯರು. ಪದ್ಭ್ಯಾಂ ಶೂದ್ರ ಜಾಯತ, ಪಾದಗಳಿಂದ ಶೂದ್ರರ ಉತ್ಪತ್ತಿಯಾಯಿತು, ಶೂದ್ರ ಜಾತಿ ಉತ್ಪತ್ತಿಯಾಯಿತು. ಪ್ರಾರಂಭದಲ್ಲಿ ಬ್ರಾಹ್ಮಣಸ್ಯ ಮುಖಂ, ಬ್ರಾಹ್ಮಣನೇ ಇವನ ಮುಖ ಅಂತ ಹೇಳಿದಾಗ ಕಾಣ್ತಾ ಉಂಟು. ಹಾಗಲ್ಲ ಅರ್ಥ. ಪದ್ಭ್ಯಾಂ ಶೂದ್ರ ಜಾಯತ ಎಂಬುದಾಗಿ ಕಾಲುಗಳಿಂದ ಆ ಶೂದ್ರ ಜಾತಿಯ ಉತ್ಪತ್ತಿಯಾಯಿತು ಅಂತ ಹೇಳಿದಂತೆ ಮುಖದಿಂದ ಬ್ರಾಹ್ಮಣ ಜಾತಿ ಉತ್ಪತ್ತಿಯಾಯಿತು. ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹೂ ರಾಜನ್ಯಕೃತ, ತೋಳುಗಳಿಂದ ಕ್ಷತ್ರಿಯರ ಉತ್ಪತ್ತಿಯಾಯಿತು. ಊರು ಪ್ರದೇಶದಿಂದ ವೈಶ್ಯರು ಉತ್ಪತ್ತಿಯಾಯಿತು. ಹಾಗೆ ಪಾದದಿಂದ ಶೂದ್ರ ಜಾತಿ ಉತ್ಪತ್ತಿಯಾಯಿತು. ಶಾಸ್ತ್ರದಲ್ಲಿ ಹೀಗೆ ಉಲ್ಲೇಖ ಇದೆ, ಯಾವ ಅಂಗದಿಂದ ಯಾವುದು ಉತ್ಪನ್ನವಾಗಿದೆಯೋ ಆ ಶಬ್ದದಿಂದಲೇನೆ ಭಗವಂತನ ಆ ಅವಯವಗಳನ್ನು ಹೆಸರಿಸೋದು. ಮುಖದಿಂದ ಬ್ರಾಹ್ಮಣ ಜಾತಿ ಉತ್ಪತ್ತಿಯಾಗಿದೆ, ಆದ್ದರಿಂದಾಗಿ ಮುಖವನ್ನೇ ಬ್ರಾಹ್ಮಣ. ಹಾಗೆ ಮುಖವೇ ಬ್ರಾಹ್ಮಣ ಅಂತ ಹೇಳಿದರೆ ಅರ್ಥ ಏನು? ಮುಖದಿಂದ ಬ್ರಾಹ್ಮಣ ಉತ್ಪತ್ತಿಯಾಗಿದೆ, ಆ ಕಾರಣದಿಂದಲೇನೆ ಮುಖವನ್ನು ಬ್ರಾಹ್ಮಣ ಎಂಬುದಾಗಿ ಕರೆದದ್ದು. ತೋಳುಗಳನ್ನು ಕ್ಷತ್ರಿಯ ಅಂತ ಕರೆದದ್ದು. ಹೀಗೆ ಭಗವಂತನ ಈ ಅವಯವಗಳಿಂದ ಆಯಾಯ ಜಾತಿಯ ಉತ್ಪತ್ತಿಯಾಗಿದೆ, ಆಯಾ ಜಾತಿ ಅಭಿಮಾನಿಗಳಾಗಿರತಕ್ಕಂತಹ ದೇವತೆಗಳ ಉತ್ಪತ್ತಿಯೂ ಆಗಿದೆ. ಚಂದ್ರಮ ಮನಸೋ ಜಾತಃ ಚಕ್ಷೋಃ ಸೂರ್ಯೋ ಜಾಯತ ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ. ಅದರಂತೆ ಈ ಭಗವಂತನಿಂದ ಯಾಗಕ್ಕೆ ಸಾಧನವಾಗಿರತಕ್ಕಂಥ ದ್ರವ್ಯಗಳೆಲ್ಲ ಉತ್ಪನ್ನವಾದವು. ಯಾಗಕ್ಕೆ ಅವಶ್ಯವಾಗಿರತಕ್ಕಂತಹ ಋಗಾದಿ ವೇದಗಳು, ಅವುಗಳ ಅಭಿವ್ಯಕ್ತಿಯಾಯಿತು. ಅಷ್ಟೇ ಅಲ್ಲ, ಯಾಗಗಳಲ್ಲಿ ಪರಿವಾರ ದೇವತೆಗಳಾಗಿ ಪೂಜೆಗೊಳ್ಳುವಂತಹ ದೇವತೆಗಳು, ಅವರ ಉತ್ಪತ್ತಿಯೂ ಆಯಿತು. ಮತ್ತೆ ಈ ಯಾಗದಲ್ಲಿ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ. ಚಂದ್ರಮ ಮನಸಃ ಜಾತಃ, ಮನಸ್ಸಿನಿಂದ ಚಂದ್ರನ ಉತ್ಪತ್ತಿ. ಚಕ್ಷೋ ಕಣ್ಣುಗಳಿಂದ ಸೂರ್ಯಚಂದ್ರರ ಉತ್ಪತ್ತಿ. ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾತ್ ಶ್ವಾಸದಿಂದ ವಾಯು ಅಜಾಯತ. ಎಲ್ಲ ದೇವತೆಗಳು ಯಾಗದಲ್ಲಿ ಅವರೂ ಕೂಡ ಆರಾಧ್ಯರಾಗಿದ್ದಾರೆ. ಹೇಗೆ? ಪರಿವಾರತಯೈವ ವಿಷ್ಣೋಃ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಃ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಂ. ಅಥ ಪರಿವಾರಾತ್ಮನ ಸೇವಕೇಶು ಯಾರವರು? ಎಸ್ ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ನ ತಾರತಮ್ಯಂ ಸ್ಫುಟಂ ಅವತಿ ಸದಾ ವಾಯು ಅಸ್ಮದ್ಗುರುಸ್ತಂ. ಹೀಗೆ ಭಗವಂತನ ಜೊತೆಗೆ ಭಗವಂತನ ಆರಾಧನೆ ಎಲ್ಲಿ ನಡೆಯಬೇಕು? ಇವರೆಲ್ಲರೊಳಗೆ ವೇಗಪ ರುದ್ರ ಇಂದ್ರಪೂರ್ವೇಶು ಆಧ್ಯಾಯನ ತಾರತಮ್ಯಂ, ಇವರೊಳಗೆ ತಾರತಮ್ಯವನ್ನು ಅರಿತುಕೊಂಡು ಅವರೊಳಗೂ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹೀಗೆ ಯಜ್ಞದಲ್ಲಿ ಆರಾಧ್ಯರಾಗಿರತಕ್ಕಂತಹ ಭಗವಂತನ ಪರಿವಾರದವರಾಗಿ ಆರಾಧ್ಯರಾಗಿರತಕ್ಕಂತಹ ದೇವತೆಗಳ ಉತ್ಪತ್ತಿ ಅದು ಕೂಡ ನಡೆದಿದೆ. ನಾಭ್ಯಾಹ ಆಸೀತ್ ಅಂತರಿಕ್ಷಂ ಶೀರ್ಷ್ಣೋ ದ್ಯೌಹು ಸಮವರ್ತತ ಪದ್ಭ್ಯಾಂ ಭೂಮಿ ದಿಹ ಶ್ರೋತ್ರಾತ್ ತಥಾ ಲೋಕಾನ್ ಅಕಲ್ಪಯನ್. ಹೊಕ್ಕಳಿನಿಂದ ಅಂತರಿಕ್ಷಂ ಲೋಕಗಳ ಉತ್ಪತ್ತಿ, ಹೊಕ್ಕಳಿನಿಂದ ಆಕಾಶ ಹುಟ್ಟಿತು, ತಲೆಯಿಂದ ಸ್ವರ್ಗ ಶೀರ್ಷ್ಣ ದ್ಯೌಹು ಸಮವರ್ತತ ಪದ್ಭ್ಯಾಂ ಭೂಮಿ ಪಾದಗಳಿಂದ ಭೂಮಿಯ ಉತ್ಪತ್ತಿ, ಶ್ರೋತ್ರಾತ್ ದಿಶಃ ಶ್ರೋತ್ರೇಂದ್ರಿಯದಿಂದ ದಿಕ್ಕುಗಳದ್ದು ಉತ್ಪತ್ತಿ, ತಥಾ ಲೋಕಾನ್ ಸಮಸ್ತ ಭುವನಗಳು ಇವೆಲ್ಲವೂ ಕೂಡ ಭಗವಂತನ ಅಂಗಗಳಿಂದಲೇನೆ ಸೃಷ್ಟವಾಗಿದೆ. ದೇವತೆಗಳು ಅವರಿಗೆ ಅಧಿಷ್ಠಾನವಾಗಿರತಕ್ಕಂಥ ಲೋಕಗಳು ಇವೆಲ್ಲವೂ ಕೂಡ ಭಗವಂತನಿಂದ ಸೃಷ್ಟವಾಗಿದೆ. ಹೀಗೆ ಭಗವಂತನನ್ನು ಧ್ಯಾನಿಸುವಾಗ ಭಗವಂತನ ಇಂಥ ಇಂತಹ ಅವಯವಗಳಿಂದ ಇಂಥ ಇಂತಹ ಲೋಕಗಳ ಸೃಷ್ಟಿ, ಇಂತಿಂತಹ ಪ್ರಾಣಿಗಳ ಸೃಷ್ಟಿ, ಇಂತಿಂತಹ ವೇದಗಳ ಸೃಷ್ಟಿ, ಇಂತಿಂತಹ ದೇವತೆಗಳ ಸೃಷ್ಟಿ. ಮುಖಂ ಕಿಮಸ್ಯ ಕೌ ಬಾಹು ಕಾ ಊರು ಪಾದಾ ಉಚ್ಚೇತೆ, ಏನು ಚಿಂತನೆ ಮಾಡಿದರು ದೇವತೆಗಳು ಆ ಕಾಲದಲ್ಲಿ? ಹೀಗೆ ಚಿಂತನೆ ಮಾಡಿದರು. ಸಪ್ತಾಸ್ಯಾಸನ್ ಪರಿಧಯ ತ್ರಿಸಪ್ತ ಸಮಿಧಕೃತಾ ದೇವಾ ಯಜ್ಞಂ ತನ್ಮಾನಃ ಅಬಧ್ನನ್ನು ಪುರುಷಂ ಪಶುಂ. ಸಪ್ತಾಸ್ಯ ಆಸನ್ನು ಪರಿಧಯ, ಗಾಯತ್ರಿ ಆದಿ ಏನು ಏಳು ಛಂದಸ್ಸುಗಳಿದ್ದಾವೆ ಯಜ್ಞದಲ್ಲಿ, ಪರಿಧಿಗಳು ಅಂತಿರ್ತಾವೆ. ಯಾಗಕ್ಕೆ ವಿಘ್ನಕಾರಕರಾಗಿ ಕೆಲವು ಅಸುರರಿದ್ದಾರೆ, ಅವರನ್ನು ದೂರೀಕರಿಸುವುದಕ್ಕೋಸ್ಕರ ಸುತ್ತಲೂ ಪರಿಧಿಗಳನ್ನು ಇಡೋದಿದೆ. ಹಾಗೆ ಈ ಮಾನಸ ಯಜ್ಞದಲ್ಲಿ ಸಪ್ತ ಅಸ್ಯ ಆಸನ್ ಪರಿಧಯ, ಗಾಯತ್ರಿಯಾದಿ ಏನು ಆ ಛಂದಸ್ಸುಗಳಿದ್ದಾವೆ ಅವೇ ಪರಿಧಿಗಳಾಗ್ತಾ ಇದ್ದಾವೆ. ತ್ರಿಸಪ್ತ ಸಮಿಧಕೃತಾಹ 21 ಸಮಿತುಗಳು, ಹನ್ನೆರಡು ಮಾಸಗಳು, ಐದು ಋತುಗಳು, ಮೂರು ಲೋಕಗಳು, ಸೂರ್ಯ, ಹೀಗೆ 21 ಇವು ಸಮಿತುಗಳಾಗ್ತಾ ಇದ್ದಾವೆ. ಸಪ್ತಾಸ್ಯಾಸನ ಪರಧಯ ತ್ರಿಸಪ್ತ ಸಮಿಧಕೃತಾ, ಯಾವಾಗ ಇದೆಲ್ಲ ನಡೆದದ್ದು? ದೇವಾಹ ಯದ್ ಯಜ್ಞಂ ತನ್ಮಾನಾಹ ಅಬಧ್ನಂ ಪುರುಷಂ ಪಶುಂ. ಸಕಲ ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ತಮ್ಮ ತಮ್ಮನ್ನೇ ಪಶುವನ್ನಾಗಿ ಮಾಡಿಕೊಂಡು ಭಗವಂತನನ್ನು ಯಾವಾಗ ಮಾನಸ ಯಜ್ಞದಿಂದ ಆರಾಧಿಸಿದ್ರು, ಆರಾಧಿಸಿದ ಬಗೆ ಹೀಗೆ. ವಸಂತಾದಿ ಋತುಗಳನ್ನು ಆದ್ಯಾದಿಗಳನ್ನಾಗಿ, ಚೇತನಾಚೇತನಾತ್ಮಕವಾದಂತಹ ಪ್ರಪಂಚವನ್ನು ಪುರುಷದಾಜ್ಯವನ್ನಾಗಿ, ತಮ್ಮ ತಮ್ಮನ್ನೇ ಯಜ್ಞ ಪಶುಗಳನ್ನಾಗಿ ಭಗವಂತನಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಯಜ್ಞೇನ ಯಜ್ಞಂ ಅಯಜಂತ ದೇವಾಹ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹ ನಾಕಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಹ. ಮಾನಸ ಯಜ್ಞದಿಂದ ಹೀಗೆ ದೇವತೆಗಳೆಲ್ಲ ಆರಾಧನೆ ಮಾಡಿದರು. ಇದರಿಂದ ನಮಗೊಂದು ತತ್ವದ ಉಪದೇಶ ಬಂತು. ನಾವೆಲ್ಲ ನಮ್ಮ ನಾನಾ ಬಗೆಯ ಇಷ್ಟಾರ್ಥ ಪ್ರಾಪ್ತಿಗಾಗಿ ಬ್ರಹ್ಮರುದ್ರೇಂದ್ರಾದಿ ದೇವತೆಗಳನ್ನು ಆರಾಧಿಸ್ತಾ ಇರ್ತೇವೆ. ಇಂತಹ ಬ್ರಹ್ಮರುದ್ರೇಂದ್ರಾದಿ ದೇವತೆಗಳು ಕೂಡ ಯಜ್ಞಂ ಅಯಜಂತ ಅಯಜಂತ ಯಾಗ ಮಾಡ್ತಾ ಇದ್ದಾರೆ. ಯಾಕೆ? ನಾವು ಹೇಗೆ ನಾನಾ ಬಗೆಯ ಫಲಪ್ರಾಪ್ತಿಗೋಸ್ಕರ ಭಗವಂತನನ್ನು ಬ್ರಹ್ಮರುದ್ರೇಂದ್ರಾದಿ ದೇವತೆಗಳನ್ನು ಆರಾಧಿಸ್ತಾ ಇದ್ದೇವೆ, ಬ್ರಹ್ಮರುದ್ರೇಂದ್ರಾದಿ ದೇವತೆಗಳು ಕೂಡ ಯಾಗ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಇಷ್ಟಪ್ರಾಪ್ತಿಗಾಗಿ. ನಾವು ಅವರನ್ನು ಆರಾಧಿಸ್ತಾ ಇದ್ದೇವೆ. ಅವರು ಯಾರನ್ನು ಆರಾಧಿಸಬೇಕು? ಯಜ್ಞಂ ಅಯಜಂತ. ಯಜ್ಞೋ ವೈ ವಿಷ್ಣು, ಯಜ್ಞೋ ವೈ ವಿಷ್ಣು. ನಮ್ಮಿಂದ ಆರಾಧ್ಯರಾದವರು ಅವರಾದರೆ ಅವರಿಗೂ ಆರಾಧ್ಯನಾಗಿರುವವನು ಅವನು ಪರಮ ಪುರುಷ. ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ್. ಹೀಗೆ ಆ ದೇವತೆಗಳು ಏನು ಸೃಷ್ಟಿಯ ಆದಿಯಲ್ಲಿ ಮಾನಸ ಯಜ್ಞದಿಂದ ಭಗವಂತನನ್ನು ಆರಾಧಿಸಿದ್ರು, ಇವೆಲ್ಲವೂ ಕೂಡ ಧರ್ಮಾನ್ಯಾಸನ್ನೇ. ಮುಂದಿನ ಜಗತ್ತಿಗೆ, ಮುಂದಿನ ಪ್ರಪಂಚಕ್ಕೆ ಇವೆಲ್ಲವೂ ಕೂಡ ಮಾರ್ಗದರ್ಶಕಗಳಾದವು. ತೇಹ ನಾಕಂ ಮಹಿಮಾನ ಸಚಂತೆ ಸಚಂತಃ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ. ಹೀಗೆ ಭಗವಂತನನ್ನು ಆರಾಧಿಸಿದಂತಹ ಆ ದೇವತೆಗಳು ಕೊನೆಯಲ್ಲಿ ಸೃಷ್ಟಿಯ ಆದಿಯಲ್ಲಿ ಹೀಗೆ ಪ್ರಾರಂಭ ಮಾಡಿರತಕ್ಕಂತಹ ಯಾಗದಿಂದ ಭಗವಂತನನ್ನು ಆರಾಧಿಸ್ತಾ ಬಂದಿರತಕ್ಕಂತಹ ಈ ದೇವತೆಗಳು ಕಲ್ಪದ ಕೊನೆಯಲ್ಲಿ ಎಲ್ಲಿ ಈ ಹಿಂದೆ ಹೀಗೆ ಭಗವಂತನನ್ನು ಅರ್ಚಿಸಿ ಅದರ ಫಲವಾಗಿ ಭಗವಂತನ ಅನುಗ್ರಹದ ಫಲವಾಗಿ ಮೋಕ್ಷವನ್ನು ಪಡೆದ ದೇವತೆಗಳು ಯಾರಿದ್ದಾರಲ್ಲ, ಇವರು ಕೂಡ ಕೊನೆಯಲ್ಲಿ ಅಲ್ಲೇ ಹೋಗಿ ಸೇರ್ತಾ ಇದ್ದಾರೆ. ಇಂತಹ ಮಾನಸ ಯಜ್ಞದ ಫಲ ಕೊನೆಯಲ್ಲಿ ಭಗವಂತನ ಪ್ರಾಪ್ತಿ. ದೊಡ್ಡವನ ತತ್ವೋಪದೇಶ. ನಮ್ಮಲ್ಲಿ ದ್ರವ್ಯ ಇಲ್ಲ ಅಂತ ಹೇಳಿಕೊಂಡು ಭಗವಂತನ ಆರಾಧನೆಯನ್ನು ನಿಲ್ಲಿಸಲಿಕ್ಕಿಲ್ಲ. ಭಗವಂತನ ಆರಾಧನೆ ಮಾಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ದ್ರವ್ಯ ಇಲ್ಲ, ನಾವು ಹೇಗಿದ್ದು ಭಗವಂತನ ಆರಾಧನೆ ಮಾಡೋಣ? ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಸ್ವತ್ತು ಮುಖ್ಯ ಆಗೋದಿಲ್ಲ, ಭಕ್ತಿ ಮುಖ್ಯ ಆಗ್ತಾ ಇದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿವಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಸ್ವತ್ತು ಬೇಕಾಗಿಲ್ಲ, ಭಾವ ಅದು ಬೇಕು. ಅದು ಇದ್ದಾಗ ಏನಿದೆ? ನೀನು ಉಪಯೋಗಿಸುವಂತಹ ಕುಡಿಯುವ ನೀರು, ತಿನ್ನುವ ಆಹಾರ, ಮನೆಯ ಮುಂದೆ ಬೆಳೆದಿರತಕ್ಕಂಥ ತುಳಸಿ, ಕೈತೋಟದಲ್ಲಿ ಬೆಳೆದಂತಹ ಹೂ, ಇಷ್ಟು ಸಾಕು, ನಾನದನ್ನು ಸಂತೋಷದಿಂದ ಸ್ವೀಕರಿಸ್ತೇನೆ. ದೇವತೆಗಳು ಅದನ್ನು ಮಾಡಿ ತೋರಿಸಿದರು. ಮಾನಸ ಯಜ್ಞವನ್ನು ಮಾಡಿದರು, ದ್ರವ್ಯಯಜ್ಞವನ್ನಲ್ಲ, ಮಾನಸ ಯಜ್ಞವನ್ನು ಮಾಡಿ ಅದರ ಫಲವಾಗಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾದರು. ದ್ರವ್ಯ ಇಲ್ಲ ಅಂತ ಹೇಳಿಕೊಂಡು ಕಾರ್ಯದಿಂದ ನಾವು ಹಿಮ್ಮುಖರಾಗಲಿಕ್ಕಿಲ್ಲ. ಭಗವಂತನ ಆರಾಧನೆ ಅದು ಮುಖ್ಯ, ಅದು ನಡೆದೇ ನಡೆಯಬೇಕು. ದೇವತೆಗಳು ಹಾಗೆ ಆ ಮಾನಸ ಯಜ್ಞವನ್ನು ಮಾಡಿ ತೋರಿಸಿದರು. ತಮ್ಮನ್ನೇ ತಾವು ಭಗವಂತನಿಗೆ ಸಮರ್ಪಿಸಿಕೊಂಡರು. ಈ ಭಗವಂತನ ಸೃಷ್ಟವಾದ ಜಗತ್ತೆಲ್ಲವೂ ಕೂಡ ಭಗವದ್ ಅಧೀನ ಅಂತ ತಿಳ್ಕೊಂಡ್ರು. ಅದರ ಫಲವಾಗಿ ಪರಮ ಪದವಿಯನ್ನು, ಮೋಕ್ಷವನ್ನೇ ಪಡೆದಿದ್ದಾರೆ. ಇಂತಹ ಈ ಸೃಷ್ಟಿಯ ಆದಿಯಲ್ಲಿ ದೇವತೆಗಳು ಮಾಡಿ ತೋರಿಸಿದಂತಹ, ನಮಗೆ ತೋರಿದಂತಹ ಮಾರ್ಗದರ್ಶನ ಆ ಪುರುಷ ಸೂಕ್ತ ನಮ್ಮ ಮುಂದಿಡ್ತಾ ಇದೆ. ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಎಂಬುದಾಗಿ ಭಗವಂತನ ಸ್ತೋತ್ರ ರೂಪವಾಗಿ ಪ್ರಾರಂಭವಾಗಿರತಕ್ಕಂತಹ ಪುರುಷ ಸೂಕ್ತ ಕೊನೆಯಲ್ಲಿ ಭಗವಂತನಿಂದ ಸೃಷ್ಟರಾಗಿರತಕ್ಕಂತಹ ಎಲ್ಲ ದೇವತೆಗಳು, ಸೃಷ್ಟವಾದ ಎಲ್ಲವನ್ನೂ ಕೂಡ ಭಗವಂತ ತಮಗೆ ಏನು ನೀಡಿದ್ದಾನೆ ಅದನ್ನೆಲ್ಲವನ್ನು ಸಮರ್ಪಣೆ ಮಾಡಿದರು. ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡರು. ಆತ್ಮಸಮರ್ಪಣ ಅದನ್ನು ಮಾಡಬೇಕಂತೆ. ಆ ದ್ರವ್ಯ ಈ ದ್ರವ್ಯ ಇದನ್ನೆಲ್ಲ ಸಮರ್ಪಣೆ ಮಾಡ್ತೇವೆ, ನಮ್ಮನ್ನೇ ನಾವು ಇನ್ನೂ ಸಮರ್ಪಣೆ ಮಾಡಿಕೊಂಡಿಲ್ಲ. ನಮ್ಮ ಯಾಗ, ನಮ್ಮ ಯಜ್ಞ, ನಮ್ಮ ದೇವ ಪೂಜೆ ಪರಿಪೂರ್ಣ ಆಗೋದಿಲ್ಲ. ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಬೇಕು. ಹಾಗೆ ದೇವತೆಗಳು ಚತುರ್ಮುಖ ಬ್ರಹ್ಮದೇವರನ್ನು ಮೊದಲುಗೊಂಡು ಇವರೆಲ್ಲರೂ ಭಗವದಧೀನ, ನಾವೆಲ್ಲರೂ ಭಗವದಧೀನ, ಹೀಗೆ ಭಗವಂತನಿಗೆ ಶರಣಾಗತರಾಗಿ ಆ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ಕಾರಣದಿಂದಲೇನೆ ಪೂಜಾ ಕಾಲದಲ್ಲಿ ಈ ಪುರುಷ ಸೂಕ್ತಕ್ಕೆ ವಿಶಿಷ್ಟವಾದ ಮಹತ್ವ ಇದೆ. ನಮ್ಮ ಪೂರ್ವಜರು ಆ ತತ್ವಾಭಿಮಾನ ದೇವತೆಗಳು, ನಮ್ಮ ಒಳಗೆ ನೆಲೆಸಿರತಕ್ಕಂತಹ ತತ್ವಾಭಿಮಾನ ದೇವತೆಗಳು ಮಾಡಿ ತೋರಿಸಿದಂತಹ ಪೂಜೆ ಹೀಗಿದೆ, ನೀವು ಹೀಗೆ ಮಾಡಿ ಎನ್ನುವಂತಹ ಆ ಪ್ರಚೋದನೆ ನಮಗೆ ಸಿಗುವುದಕ್ಕೋಸ್ಕರ ನಮಗೆ ಹಿರಿಯರು ಆದೇಶ ನೀಡಿದ್ದಾರೆ. ಪೂಜಾ ಕಾಲದಲ್ಲಿ ಅವಶ್ಯವಾಗಿ ಇದನ್ನು ಪಠಿಸಬೇಕು. ಹಾಗೆ ಪಠಿಸುವಾಗ ಎಷ್ಟು ಸಾಧ್ಯವೋ ಅಷ್ಟು ಆ ಅರ್ಥಾನುಸಂಧಾನ ಪುರಸ್ಸರವಾಗಿ ನಾವು ಮಾಡಿಕೊಳ್ಳೋಣ. ಇದೇವ ವಿದ್ಯೆಯಾಕರೋತಿ ಶ್ರದ್ಧೆಯಾಕರೋತಿ ತದೇವ ವೀರ್ಯ ಉತ್ತರಂ ಭವತಿ. ತಿಳಿದು ಮಾಡಬೇಕು, ತಿಳಿದು ಮಾಡಿದಾಗ ಶ್ರದ್ಧೆ ಉತ್ಪನ್ನವಾಗ್ತಾ ಇದೆ, ಆ ಶ್ರದ್ಧೆಯಿಂದ ಮಾಡಿದಂತಹ ಕಾರ್ಯ ವಿಶಿಷ್ಟವಾದ ಫಲವನ್ನು ಕೊಡ್ತಾ ಇದೆ. ಉಪನ್ಯಾಸದಲ್ಲಿ ಕೆಲವೇ ಕೆಲವು ಭಾಗಗಳನ್ನಷ್ಟೇ ಹೇಳಬಹುದು. ಪಾಠರೂಪದಲ್ಲಿ ನಡೆದಾಗ ವಿಶಿಷ್ಟವಾಗಿರತಕ್ಕಂತಹ ಅನೇಕ ಹಿರಿಯರು ಆ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ, ಅದನ್ನು ತಿಳಿಯಲು ಸಾಧ್ಯವಾಗ್ತಾ ಇದೆ. ಬನ್ನಂಜೆ ಗೋವಿಂದಾಚಾರ್ಯರು ಪುರುಷ ಸೂಕ್ತ ಶ್ರೀ ಸೂಕ್ತ ಅನ್ನತಕ್ಕಂತಹ ಒಂದು ಪುಸ್ತಿಕೆಯಲ್ಲಿ ಹಿರಿಯ ಗುರುಗಳು ಯಾರೆಲ್ಲ ಏನೇನು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನೆಲ್ಲ ಸಂಕ್ಷೇಪಿಸಿ ಒಂದು ವ್ಯಾಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಪುಸ್ತಕ ಇದೆ, ಶ್ರೀಮದ್ ಪುರುಷ ಸೂಕ್ತ ಅನ್ನತಕ್ಕಂಥ ಒಂದು ಪುಸ್ತಕ. ಯಾರು ಅಧಿಕಾರಿಗಳಿದ್ದೀರಿ, ಇದರಲ್ಲಿ 8 ವ್ಯಾಖ್ಯಾನಗಳಿದ್ದಾವೆ. ವಾದಿರಾಜಗುರು ಸಾರ್ವಭೌಮರು, ರಾಯರು, ಸತ್ಯಸಂಧರು, ಹೀಗೆ ಹಿರಿಯ ಯತಿಗಳು, ಗೃಹಸ್ಥರು ಕೊಟ್ಟಿರತಕ್ಕಂತಹ ವ್ಯಾಖ್ಯಾನಗಳಿದ್ದಾವೆ. ವಿಸ್ತೃತವಾಗಿದೆ ಹಾಗೂ ಸುಲಭವಾಗಿಯೂ ಇದೆ. ಯಾರು ಅಧಿಕಾರಿಗಳಿದ್ದೀರಿ, ಈ ಪುಸ್ತಕವನ್ನು ನೀವು ತಗೊಂಡು ನೋಡಿದ್ರಿ ಅಂತಂದ್ರೆ ಆ ಪುರುಷ ಸೂಕ್ತದ ವಿಶಿಷ್ಟವಾದ ಇನ್ನೂ ಕೆಲವು ಅರ್ಥಗಳು ಅದು ನಮ್ಮ ಗಮನಕ್ಕೆ ಬರ್ತಾವೆ. ನಾವು ಪೂಜಾ ಕಾಲದಲ್ಲಿ ನಿತ್ಯ ಪಡಿಸುವಾಗ ಅದನ್ನು ಹೆಚ್ಚು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತಾ ಇದೆ ಅಂತ ಹೇಳ್ತಾ, ಎಲ್ಲರಿಗೂ ಆ ಪುರುಷನಾಮಕನಾಗಿರುವ ಭಗವಂತನ ಅನುಗ್ರಹ ನಿತ್ಯ ನಿರಂತರ ಇರಲಿ ಎಂಬುದೇ ಪ್ರಾರ್ಥಿಸ್ತಾ ಇವತ್ತಿನ ಪ್ರವಚನವನ್ನು ಪುರುಷೋಕ್ತದ ಸರಳವಾಗಿರತಕ್ಕಂತಹ ಅರ್ಥಾನುಸಂಧಾನ ಅನುವಾದದೊಂದಿಗೆ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.